ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
Oh, oh, oh.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವದರ್ಶನ ಗುಡಾರ ಮತ್ತು ಪರಲೋಕದ ಸಿಂಹಾಸನ. ಪ್ರಿಯ ಕೇಳುಗರೆ, ಪರಲೋಕಕ್ಕೆ ಹೇರಿ ಹೋದ ಕ್ರಿಸ್ತನು ಈಗ ಏನು ಮಾಡುತ್ತಿದ್ದಾನೆ? ಪರಲೋಕಕ್ಕೆ ಹೇರಿ ಹೋದಂಥ ಕ್ರಿಸ್ತನು ನಮ್ಮ ಮಹಾಯಾಜಕನಾಗಿದ್ದಾನೆ. ಎಲ್ಲಿ ನಮ್ಮ ಮಹಾಯಾಜಕನಾಗಿದ್ದಾನೆ, ಹೇಗೆ ನಮ್ಮ ಮಹಾಯಾಜಕನಾಗಿದ್ದಾನೆ ಎಂಬುದನ್ನು ನಾವು ಈ ದಿನದಲ್ಲಿ ನೋಡುವಂಥವರಾಗಿದ್ದೇವೆ. ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಅನೇಕ ಸಾರಿ ಆತನ ಮರಣದ ಬಗ್ಗೆ, ಆತನ ಪುನರುತ್ಥಾನದ ಬಗ್ಗೆ ನಮಗೆ ತಿಳಿಸಿದನು. ಮಾತ್ರವಲ್ಲದೆ ಆತನು ಪರಲೋಕದಲ್ಲಿ ಮಾಡಲು ಹೋಗುವಂಥ ಸೇವೆಯ ಬಗ್ಗೆಯೂ ಸಹ ಆತನು ಈ ಲೋಕದಲ್ಲಿ ಇರುವಾಗ ತಿಳಿಸಿದನು. ಆ ಸೇವೆಯ ನಂತರ ಹಿಂತಿರುಗಿ ನಾನು ಬರ್ತಕ್ಕಂಥವನಾಗಿದ್ದಾನೆ ಎನ್ನುವಂತಹ ಸತ್ಯವನ್ನು ಸಹ ಆತನು ನಮಗೆ ತಿಳಿಸಿಕೊಟ್ಟು ಪರಲೋಕಕ್ಕೆ ಹೇರಿ ಹೋಗಿ ಆತನು ಅಲ್ಲಿ ಏನು ಮಾಡ್ತಕ್ಕಂಥವನಾಗಿದ್ದಾನೆ, ಪರಲೋಕದಲ್ಲಿ ಗುಡಾರ ಸೇವೆಯನ್ನು ಆತನು ಮಾಡುವಂಥವನಾಗಿದ್ದಾನೆ. ಯಾವಾಗ ಈ ಗುಡಾರ ಸೇವೆ ಆರಂಭಿಸಿದನು, ಅಲ್ಲಿ ಏನು ಮಾಡ್ತಕ್ಕಂಥವನಾಗಿದ್ದಾನೆ ಎನ್ನುವುದನ್ನು ನಾವು ನೋಡುವುದಕ್ಕೂ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ನೀತಿ ಸ್ವರೂಪಿಯೇ, ನಿತ್ಯನಾದ ತಂದೆಯೇ, ಸ್ವಾಮಿ, ಈ ಒಂದು ಸಮಯದಲ್ಲಿ ಪಾಪಿಗಳಾಗಿ ನಿನ್ನ ಬಳಿಗೆ ಬಂದಿದ್ದೇವೆ. ನಮ್ಮ ಎಲ್ಲ ಪಾಪ ಕ್ರಮಗಳನ್ನು ನಿನ್ನ ಒಬ್ಬನೇ ಮಗನಾದಂಥ ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ ತೊಳೆದು ಈ ಒಂದು ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ನಿನ್ನ ವಾಕ್ಯದ ಪುಸ್ತಕವನ್ನು ನಾವು ತೆರೆಯುವಾಗ ನೀನು ನಮ್ಮ ಸಂಗಡ ಮಾತನಾಡು. ನೀನು ಪರಲೋಕಕ್ಕೆ ಹೇರಿ ಹೋಗಿ ಯಾವ ಕಾರ್ಯವನ್ನು ಆರಂಭಿಸಿದೀಯಾ, ಅದರ ಒಂದು ಅರ್ಥಗಳೇನು ಎಂಬುದನ್ನು ನಾವು ಅರಿತುಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗೆ ನಮ್ಮನ್ನು ಮಾರ್ಪಡಿಸು, ನಮ್ಮನ್ನು ಅಭಿಷೇಕಿಸಿ ಮುನ್ನಡೆಸು. ಇದನ್ನು ಕೇಳ್ತಕ್ಕಂತಹ ಸಭಿಕರ ಹೃದಯದಲ್ಲಿ ನೀನು ಮಾತನಾಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯ ಕೇಳುಗರೆ, ದೇವದರ್ಶನ ಗುಡಾರದಲ್ಲಿ ಮೂರು ಭಾಗಗಳು ಇರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಮೊದಲನೇದಾಗಿ ಅಂಗಳ ಅಥವಾ ಹೊರಾಂಗಣ ಎಂಬುದಾಗಿ ಕರೆಯಲ್ಪಡ್ತಕ್ಕಂಥದ್ದು, ಎರಡನೇದಾಗಿ ಪರಿಶುದ್ಧ ಸ್ಥಳ, ಮೂರನೇದಾಗಿ ಮಹಾಪರಿಶುದ್ಧ ಸ್ಥಳ. ಈ ಮೂರು ಸ್ಥಳದ ಸೇವೆಯನ್ನು ಕ್ರಿಸ್ತನು ಹೇಗೆ ನೆರವೇರಿಸಿದ್ದಾನೆ ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ಮೊದಲನೇದಾಗಿ ಅಂಗಳ ಅಥವಾ ಹೊರಾಂಗಣ. ಅಂಗಳ ಎಂದರೆ ಈ ಲೋಕ. ಕ್ರಿಸ್ತನು ಈ ಲೋಕದಲ್ಲಿ ನಮ್ಮಂತೆ ಮನುಷ್ಯನಾಗಿ ಜನಿಸಿ ಒಂದು ಆಲಯವಾಗಿ ನಮ್ಮ ಮಧ್ಯದಲ್ಲಿ ಬಂದು ಜೀವಿಸಿದನು. ಹೀಗೆ ಹೊರಾಂಗಣದಲ್ಲಿ ಯಜ್ಞವೇದಿ ಮತ್ತು ಗಂಗಾಳ ಇಡಲಾಗಿತ್ತು. ಅದೇ ರೀತಿಯಾಗಿ ಕ್ರಿಸ್ತನು ಕ್ರಿಸ್ತ ಸಕ 27 ದೀಕ್ಷಾ ಸ್ನಾನವನ್ನು ಹೊಂದಿದನು ಮತ್ತು ಕ್ರಿಸ್ತ ಸಕ 31 ಆತನು ಯಜ್ಞಕ್ಕೆ ಬಲಿಯಾಗಿ ಕಲ್ವಾರಿ ಸಿಲುಬೆಯಲ್ಲಿ ಪ್ರಾಣವನ್ನು ಅರ್ಪಿಸಿದನು. ಅದಕ್ಕಾಗಿಯೇ ಆ ಸಮಯದಲ್ಲಿ ಸ್ನಾನಿಕನಾದಂಥ ಯುವಾನನ್ನು ಕ್ರಿಸ್ತನನ್ನು ನೋಡಿ ಹೀಗೋ ಯಜ್ಞಕ್ಕೆ ಕುಯ್ಯಲ್ಪಟ್ಟಂಥ ಕುರಿಮರಿ ಎಂಬುದಾಗಿ ಕರೆಯುವಂಥವನಾಗಿದ್ದಾನೆ. ವರಾಂಗವನ್ನು ಸೂಚಿಸುವಂತಹ ಈ ಲೋಕದಲ್ಲಿ ಕ್ರಿಸ್ತನು ಮರಣವನ್ನು ಹೊಂದಿ ಮೂರನೇ ದಿನದಲ್ಲಿ ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಏರಿ ಹೋದನು. ಕ್ರಿಸ್ತನು ಅಲ್ಲಿಗೆ ಹೋಗಿ ತನ್ನ ಮುಂದಿನ ಸೇವೆಯನ್ನು ಪರಲೋಕದ ದೇವದರ್ಶನ ಗುಡಾರದಲ್ಲಿ ಮಾಡುವವನಾಗಿದ್ದಾನೆ. ಅದು ಹೇಗೆ ಎಂಬುದಾಗಿ ನೀವು ಕೇಳಬಹುದು. ಅದಕ್ಕೆ ಇಬ್ರಿಯದವರಿಗೆ ಬರೆದ ಪತ್ರಿಕೆ 8:1-2 ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಪರಲೋಕದೊಳಗೆ ಮಹಿಮೆ ಉಳ್ಳ ಆತನ ಸಿಂಹಾಸನದ ಬಲಗಡೆಯಲ್ಲಿ ಕೂತುಕೊಂಡಿರುವ ಮಹಾಯಾಜಕನು ನಮಗಿದ್ದಾನೆ. ಈತನು ಪವಿತ್ರ ಸ್ಥಾನದಲ್ಲಿ ಅಂದರೆ ಮನುಷ್ಯನಿಂದಲ್ಲ ಕರ್ತನೇ ಹಾಕಿದ ನಿಜವಾದ ಗುಡಾರದಲ್ಲಿ ಸೇವೆಯನ್ನು ನಡೆಸುವಾತನಾಗಿದ್ದಾನೆ ಎಂಬುದಾಗಿ ತಿಳಿಸುತ್ತದೆ. ಈ ವಾಕ್ಯ ನಮಗೆ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ? ಈ ವಾಕ್ಯ ನಮಗೆ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ ಪರಲೋಕದಲ್ಲಿಯೂ ಸಹ ದೇವದರ್ಶನ ಗುಡಾರವಿದೆ. ಕ್ರಿಸ್ತನು ಹೇರಿ ಹೋಗಿ ತಂದೆಯ ಬಲಪಾಸದಲ್ಲಿ ಕುಳಿತುಕೊಂಡಿದ್ದಾನೆ. ಪರಲೋಕದ ಆ ಒಂದು ಪವಿತ್ರ ಸ್ಥಾನದಲ್ಲಿ ಮನುಷ್ಯನಿಂದಲ್ಲ ದೇವರೇ ಹಾಕಿದ ನಿಜವಾದ ಗುಡಾರದಲ್ಲಿ ಮಹಾಯಾಜಕನಾಗಿ ಸೇವೆಯನ್ನು ಆರಂಭಿಸಿದ್ದಾನೆ, ತನ್ನ ಎರಡನೆಯ ಕಾರ್ಯವನ್ನು ಆರಂಭಿಸಿದ್ದಾನೆ ಎಂಬುದಾಗಿ ಈ ವಾಕ್ಯ ತಿಳಿಸುತ್ತದೆ. ಅಂದರೆ ಪರಲೋಕದಲ್ಲಿಯೂ ಸಹ ಗುಡಾರವಿದೆ. ಆ ಗುಡಾರ ಈ ಲೋಕದಲ್ಲಿ ಯಾವ ರೀತಿ ಸೇವೆ ನಡೆಯುತ್ತಿತ್ತು ಅದೇ ರೀತಿಯಾದಂತಹ ಸೇವೆಯನ್ನು ಕ್ರಿಸ್ತನು ಮಹಾಯಾಜಕನಾಗಿ ಆ ಪರಲೋಕದ ಗುಡಾರದಲ್ಲಿ ಮಾಡುವಂತೆವನಾಗಿದ್ದಾನೆ. ಪರಲೋಕದಲ್ಲಿ ತಂದೆಯ ಬಲಗಡೆಯಲ್ಲಿ ಕ್ರಿಸ್ತನು ಕುಳಿತಿದ್ದಾನೆ ಅಂದರೆ ಈ ಲೋಕದಲ್ಲಿ ಒಂದು ಇಬ್ರಿಯ ಯೂದರ ಒಂದು ನ್ಯಾಯಾಲಯವಿತ್ತು. ಆ ನ್ಯಾಯಾಲಯದಲ್ಲಿ ತನ್ನ ವಕೀಲನು ಹೋಗಿ ಬಲಗಡೆಯಲ್ಲಿ ಕುಳಿತುಕೊಂಡರೆ ಈ ಒಂದು ವಾದವನ್ನು ಚೆನ್ನಾಗಿ ಮಂಡಿಸಿ ಜಯವನ್ನು ಹೊಂದಿ ನನ್ನ ಕಕ್ಷಿದಾರನಿಗೆ ಜಯವನ್ನು ಕೊಡ್ತಕ್ಕಂಥವನಾಗಿದ್ದಾನೆ ಅನ್ನುವಂಥದ್ದನ್ನು ಸೂಚಿಸ್ತಕ್ಕಂಥದ್ದಾಗಿತ್ತು. ಅದೇ ರೀತಿಯಾಗಿ ನಮ್ಮ ಸಹಾಯಕನಾಗಿ ನಮ್ಮ ವಕೀಲನಾಗಿ ಕ್ರಿಸ್ತನು ತಂದೆಯ ಬಲಪಾಸದಲ್ಲಿ ಕುಳಿತುಕೊಂಡಿದ್ದಾನೆ ಎಂದರೆ ಖಂಡಿತವಾಗಿಯೂ ನಮ್ಮ ಪರವಾಗಿ ವಾದವನ್ನು ಮಂಡಿಸಿ ನಮಗೆ ಜಯವನ್ನು ಕೊಡುವವನಾಗಿದ್ದಾನೆ. ಯಾಕೆಂದರೆ ಆತನು ಕುಳಿತಿರ್ತಕ್ಕಂಥ ಆ ಸ್ಥಳ ನಮಗೆ ಒಂದು ಉತ್ತಮವಾದಂಥ ನಿರೀಕ್ಷೆಯನ್ನು ನೀಡತಕ್ಕಂಥದ್ದಾಗಿದೆ. ನಮ್ಮ ವಕೀಲನು ನಮಗೆ ಜಯವನ್ನು ಕೊಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ. ಇದಕ್ಕೆ ಉದಾಹರಣೆಯಾಗಿ ನಾವು ಲೂಕನು ಬರೆದ ಸುವಾರ್ತೆ ಪುಸ್ತಕ 1:11 ಸ್ನಾನಿಕನಾದ ಯೌವನನನ್ನು ನಾವು ನೋಡುವಂಥವರಾಗಿದ್ದೇವೆ. ಅವನು ಆ ಒಂದು ದಿನದಲ್ಲಿ ಧೂಪವನ್ನು ಸುಡಲು ದೇವರ ಆಲಯಕ್ಕೆ ಹೋದಾಗ ಕರ್ತನ ದೂತನು ಯಾವ ಕಡೆ ಕಾಣಿಸಿಕೊಂಡನು ಗೊತ್ತೇ ಪ್ರಿಯ ಕೇಳುಗರೆ? ಕರ್ತನ ದೂತನು ಬಲಗಡೆಯಲ್ಲಿ ಅವನ ಪ್ರಾರ್ಥನೆ ಕೇಳಿ ಉತ್ತರವನ್ನು ಕೊಡಲು ಕಾಣಿಸಿಕೊಂಡನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಸರಿ, ಹಾಗಾದರೆ ಕ್ರಿಸ್ತನು ತಂದೆಯ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದಾನೆ ಎಂದರೆ ತಂದೆ ಯಾವ ಸ್ಥಳದಲ್ಲಿ ಕುಳಿತಿದ್ದಾರೆ ಎಂಬುದನ್ನು ನಾವು ನೋಡಬೇಕಲ್ಲವೇ? ತಂದೆ ಮತ್ತು ಮಗನು ಯಾವ ಸ್ಥಳದಲ್ಲಿ ಕುಳಿತಿದ್ದಾರೆ ಅಂದರೆ ಪರಿಶುದ್ಧ ಸ್ಥಳವೋ ಅಥವಾ ಮಹಾಪರಿಶುದ್ಧ ಸ್ಥಳವೋ? ಇದನ್ನು ನೋಡಬೇಕಾದರೆ ಪ್ರಕಟಣೆ ಪುಸ್ತಕ 4:2-4 ತನಕ ನಾವು ಓದುವುದಾದರೆ ಕೂಡಲೇ ನಾನು ಆತ್ಮೋಶನಾದೆನು, ಆಗ ಇಗೋ ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು, ಸಿಂಹಾಸನದ ಮೇಲೆ ಒಬ್ಬಾತನು ಕುಳಿತಿದ್ದನು. ಕುಳಿತಿದ್ದಾತನು ಸೂರ್ಯಕಾಂತ ಪದ್ಮರಾಗ ಕಲ್ಲುಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮಳೆ ಬಿಲ್ಲೂ ಇತ್ತು. ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಆಸನಗಳಿದ್ದವು. ಆ ಆಸನಗಳ ಮೇಲೆ ಬಿಳಿ ವಸ್ತ್ರವನ್ನು ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟವಿದ್ದವು. ಒಂದು ಸಿಂಹಾಸನವನ್ನು ಇಲ್ಲಿ ಸ್ನಾನಿಕನಾದಂತಹ ಯೋಹಾನನು ಯಜ್ಞಕ್ಕೆ ಕುಯ್ಯಲ್ಪಟ್ಟಂತಹ ಕುರಿಮರಿ ಎಂಬುದಾಗಿ ಹೇಳಿದನು ಯೇಸುಸ್ವಾಮಿಯನ್ನ. ಈಗ ಪರಲೋಕಕ್ಕೆ ಹೋದ ನಂತರ ಪ್ರಕಟಣೆ ಪುಸ್ತಕವನ್ನು ಬರೆದಂತಹ ಯೋಹಾನ, ಅಂದರೆ ಯೇಸು ಸ್ವಾಮಿಯ ಶಿಷ್ಯನಾದಂತಹ ಯೋಹಾನನು ಒಂದು ಸಿಂಹಾಸನವನ್ನು ನೋಡ್ತಕ್ಕಂಥವನಾಗಿದ್ದಾನೆ. ಅಲ್ಲಿ 24 ಹಿರಿಯರು ಆ ಸಿಂಹಾಸನದ ಮೇಲೆ ಕುಳಿತಿದ್ದಾರೆ. ಹಾಗಾದರೆ ಸಿಂಹಾಸನದ ಮೇಲೆ ಕುಳಿತಿರುವವರು ತಂದೆಯೋ ಅಥವಾ ಮಗನೋ ಎನ್ನುವಂತಹ ಒಂದು ಉತ್ತರ ಬರ್ತಕ್ಕಂಥದ್ದಾಗಿದೆ. ಅದಕ್ಕೆ ಉತ್ತರವಾಗಿ ಪ್ರಕಟಣೆ ಪುಸ್ತಕ 5:1 ಸಿಂಹಾಸನ ಮೇಲೆ ಕುಳಿತಿದ್ದ ಆತನ ಬಲಗೈಯಲ್ಲಿ ಒಂದು ಪುಸ್ತಕವನ್ನು ಕಂಡೆನು. ಸಿಂಹಾಸನ ಮೇಲೆ ಕುಳಿತಿರ್ತಕ್ಕಂಥ ಆತನು ತನ್ನ ಕೈಯಲ್ಲಿ ಬಲಗೈಯಲ್ಲಿ ಒಂದು ಪುಸ್ತಕವನ್ನು ಇಟ್ಕೊಂಡಿದ್ದಾನೆ. ಪ್ರಕಟಣೆ ಪುಸ್ತಕ 5:6-7 ತಿಳಿಸ್ತದೆ, ನಾನು ನೋಡಲಾಗಿ ಹಿಗೋ ಸಿಂಹಾಸನದ ಮತ್ತು 4 ಜೀವಿಗಳ ಮಧ್ಯದಲ್ಲಿ ಹಿರಿಯರ ಮಧ್ಯದಲ್ಲಿಯೂ ಒಂದು ಕುರಿಯು ವಧಿಸಲ್ಪಟ್ಟಂತೆ ನಿಂತಿರುವುದನ್ನು ಕಂಡೆನು. ಅದಕ್ಕೆ 7 ಕೊಂಬುಗಳು 7 ಕಣ್ಣುಗಳು ಇದ್ದವು. ಅವು ಭೂಮಿಯ ಮೇಲೆಲ್ಲ ಕಳಿಸಲ್ಪಟ್ಟಿರುವ ದೇವರ ಆತ್ಮಗಳು. ಆತನು ಬಂದು ಸಿಂಹಾಸನ ಮೇಲೆ ಕುಳಿತಿದ್ದ ಆತನ ಬಲಗಡೆಯಿಂದ ಆ ಪುಸ್ತಕವನ್ನು ತೆಗೆದುಕೊಂಡನು. ಕುರಿಯು ವಧಿಸಲ್ಪಟ್ಟಂತೆ ಎಂಬುದಾಗಿ ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಅದು ಕ್ರಿಸ್ತನನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅಲ್ಲಿ ಸಿಂಹಾಸನ ಮೇಲೆ ಒಬ್ಬನು ಪುಸ್ತಕವನ್ನು ಹಿಡಿದುಕೊಂಡು ಕೂತಿದ್ದಾನೆ. ಅವರ ಬಳಿಯಲ್ಲಿ ಕ್ರಿಸ್ತನು ಆ ಪುಸ್ತಕವನ್ನು ತೆಗೆದುಕೊಳ್ಳಲು ಬರುವಂತವನಾಗಿದ್ದಾನೆ. ಅನೇಕ ಸಭೆಗಳು ಈ ತ್ರಯಕತ್ವ ದೈವತ್ವವು ಅನ್ನುವಂತಹ ಒಂದು ವಿಚಾರವನ್ನು ತಪ್ಪಾದ ಕಲ್ಪನೆಯಲ್ಲಿ ಅರ್ಥ ಮಾಡಿಕೊಳ್ತಕ್ಕಂಥವರಾಗಿದ್ದಾರೆ. ಕ್ರಿಸ್ತನೇ ತಂದೆಯು ಮಗನು ಪರಿಶುದ್ಧಾತ್ಮನಾಗಿದ್ದಾನೆ ಎಂಬುದಾಗಿ. ಆದರೆ ಈ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ಸಿಂಹಾಸನ ಮೇಲೆ ಕುಳಿತಿದ್ದಾತನು ತಂದೆ ಎಂಬುದಾಗಿಯೂ. ಆ ಪುಸ್ತಕವನ್ನು ತೆಗೆದುಕೊಳ್ಳಲು ಬಂದಂಥ ವ್ಯಕ್ತಿ ಯೇಸು ಸ್ವಾಮಿ. ಕುರಿಗೆ ಹೋಲಿಸಲ್ಪಟ್ಟಿದೆ, ಯಜ್ಞಕ್ಕೆ ಕುಯ್ಯಲ್ಪಟ್ಟಂಥ ಕುರಿಮರಿ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. 24 ಹಿರಿಯರು ಅವರು ಈ ಲೋಕದಿಂದ ಕ್ರಿಸ್ತನ ಜೊತೆಯಲ್ಲಿ ಪ್ರಥಮ ಫಲವಾಗಿ ಪುನರುತ್ಥಾನವಾಗಿ ಪರಲೋಕಕ್ಕೆ ಹೇರಿಹೊಂದರು. ಆದರೆ ಸಿಂಹಾಸನದಲ್ಲಿ ಕುಳಿತಿರುವ ತಂದೆಯ ಬಳಿಯಲ್ಲಿ ಕ್ರಿಸ್ತನು ಬಂದು ಪುಸ್ತಕವನ್ನು ತೆಗೆದುಕೊಳ್ಳುವವನಾಗಿದ್ದಾನೆ. ಎಂದರೆ ತಂದೆ ಯಾವ ಸ್ಥಳದಲ್ಲಿ ಕುಳಿತಿದ್ದಾರೆ? ಪರಿಶುದ್ಧ ಸ್ಥಳವೋ ಅಥವಾ ಮಹಾಪರಿಶುದ್ಧ ಸ್ಥಳವೋ? ಪ್ರಕಟಣೆ ಪುಸ್ತಕ 4:5 ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡತಕ್ಕಂಥದ್ದಾಗಿದೆ. ಸಿಂಹಾಸನದೊಳಗಿಂದ ಮಿಂಚುಗಳು, ಗುಡುಗುಗಳು, ಶಬ್ದಗಳು ಹೊರಟವು. ಅದರ ಮುಂದೆ ದೇವರ 7 ಆತ್ಮಗಳು 7 ಬೆಂಕಿಯ ದೀಪಸ್ತಂಭಗಳು ಉರಿತಿದ್ದವು. ಇಲ್ಲಿ 7 ಬೆಂಕಿಯ ದೀಪಸ್ತಂಭಗಳು ಉರಿತಿದ್ದವು ಎಂದರೆ 7 ದೀಪಸ್ತಂಭವನ್ನ ದೇವದರ್ಶನ ಗುಡಾರದಲ್ಲಿ ಎಲ್ಲಿ ಇಡಲಾಗಿತ್ತು? ಪರಿಶುದ್ಧ ಸ್ಥಳದಲ್ಲಿಯೋ ಮಹಾಪರಿಶುದ್ಧ ಸ್ಥಳದಲ್ಲಿಯೋ? ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ದೇವದರ್ಶನ ಗುಡಾರಕ್ಕೆ ಬಂದಾಗ ಆ ದೇವದರ್ಶನ ಗುಡಾರದಲ್ಲಿ 2 ಭಾಗವಾದಂತಹ ಪರಿಶುದ್ಧ ಸ್ಥಳದಲ್ಲಿ, ಹಾಗಾದರೆ ತಂದೆಯ ಸಿಂಹಾಸನದ ಮೇಲೆ ಕುಳಿತಿರುವ ಕ್ರಿಸ್ತನು ಪುಸ್ತಕವನ್ನು ತೆಗೆದುಕೊಳ್ಳಲು ಬಂದಂತಹ ಆ ಸ್ಥಳ ಯಾವುದೆಂದರೆ ಅದು 7 ದೀಪಸ್ತಂಭಗಳ ಇರತಕ್ಕಂಥ ಸ್ಥಳ, ಅದು ಪರಿಶುದ್ಧ ಸ್ಥಳ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಪರಲೋಕಕ್ಕೆ ಹೇರಿ ಹೋಗಿ ಯೋಹಾನನಿಗೆ ದರ್ಶನವನ್ನು ಕೊಡಬೇಕಾದರೆ ಯೇಸು ಸ್ವಾಮಿಯನ್ನು ನೋಡ್ತಕ್ಕಂಥನಾಗಿದ್ದಾನೆ. 7 ದೀಪಸ್ತಂಭಗಳ ಮಧ್ಯೆ ತಿರುಗಾಡುವಾತನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಆ 7 ದೀಪಸ್ತಂಭಗಳು ಇರತಕ್ಕಂಥ ಸ್ಥಳ ಅದು ಪರಿಶುದ್ಧ ಸ್ಥಳ. ಅಂದರೆ ತಂದೆ, ಮಗ, 24 ಹಿರಿಯರು ಎಲ್ಲರೂ ಸಹ ಪರಿಶುದ್ಧ ಸ್ಥಳದಲ್ಲಿದ್ದಾರೆ. ಹಾಗಾದರೆ ಯಾವಾಗ ಇವರು ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತಕ್ಕಂಥವರಾಗಿದ್ದಾರೆ ಅಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ದಾನಿಯೇಲನ ಪುಸ್ತಕ 7:9-10 ವಚನವನ್ನು ನಾವು ಗಮನಿಸುವುದಾದರೆ ವಚನ ತಿಳಿಸ್ತಕ್ಕಂಥದ್ದಾಗಿದೆ. ನಾನು ನೋಡುತ್ತಿದ್ದ ಹಾಗೆ ಸಿಂಹಾಸನಗಳು ಹಾಕಲ್ಪಟ್ಟವು, ಅದರ ಮೇಲೆ ಪೂರ್ವಿಕನು ಕುಳಿತಿದ್ದನು. ಇಲ್ಲಿ ತಿಳಿಸುತ್ತದೆ ಸಿಂಹಾಸನಗಳು ಹಾಕಲ್ಪಟ್ಟವು. ಸಿಂಹಾಸನಗಳು ಹಾಕಲ್ಪಟ್ಟವು ಅಂದರೆ ಎಲ್ಲೋ ಒಂದು ಕಡೆ ಸಿಂಹಾಸನ ಇತ್ತು, ಆ ಸಿಂಹಾಸನವನ್ನು ಮತ್ತೆ ತೆಗೆದುಕೊಂಡು ಬೇರೆ ಒಂದು ಕಡೆಗೆ ಹಾಕ್ತಕ್ಕಂಥವರಾಗಿದ್ದಾರೆ ಅನ್ನುವಂಥ ಅರ್ಥವನ್ನು ಕೊಡತಕ್ಕಂಥವರಾಗಿದೆ. ಹಾಗಾದರೆ ಸಿಂಹಾಸನ ಎಲ್ಲಿತ್ತು? ಸಿಂಹಾಸನ ಪರಿಶುದ್ಧ ಸ್ಥಳದಲ್ಲಿತ್ತು. ಇದಕ್ಕಿಂತ ಹಿಂದೆ ನಾವು ಪ್ರಕಟಣೆ ಪುಸ್ತಕ 4:5 ಅಧ್ಯಾಯಗಳಲ್ಲಿ ನಾವು ನೋಡಿದೆವು, ಅದು ಸಿಂಹಾಸನ ಪರಿಶುದ್ಧ ಸ್ಥಳದಲ್ಲಿತ್ತು. ಈಗ ಆ ಸಿಂಹಾಸನವನ್ನು ಹಾಕಲ್ಪಟ್ಟಿತು ಅಂದರೆ ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಬದಲಾಯಿಸುವಂಥದ್ದಾಗಿದೆ, ಹೋಗ್ತಕ್ಕಂಥದ್ದಾಗಿದೆ. ಆ ಸಿಂಹಾಸನದ ಮೇಲೆ ಯಾರು ಕುಳಿತಿದ್ದರು ಅಂದರೆ ಪೂರ್ವಿಕನೊಬ್ಬನು. ಅಂದರೆ ಪೂರ್ವಿಕನು ಎಂಬುದು ತಂದೆಯನ್ನು ಇಲ್ಲಿ ಸೂಚಿಸುತ್ತದೆ. ಆತನ ತಲೆಯ ಕೂದಲು ಹುಣ್ಣೆಯಂತಿತ್ತು ಎಂಬುದಾಗಿ, ಅಂದರೆ ಎಲ್ಲವನ್ನ ತಿಳಿದುಕೊಂಡಂಥ ವ್ಯಕ್ತಿ. ಇಂದಿನ ಕಾಲದಲ್ಲಿ ಸಿನಿಮಾಗಳನ್ನು ನಾವು ನೋಡ್ತಾ ಇದ್ದು, ಅದರಲ್ಲಿ ನ್ಯಾಯಾಧೀಶರು ಬಿಳಿ ಟೋಫವನ್ನು ಧರಿಸಿಕೊಳ್ತಕ್ಕಂಥವರಾಗಿದ್ದರು. ಆ ಒಂದು ವಿಚಾರವನ್ನು ಇಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸೊ ಹಾಗೆ ಪ್ರಿಯ ಕೇಳುಗರೆ, ಇಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ತಂದೆ ಸಿಂಹಾಸನ ಮೇಲೆ ಕೂತಿದ್ದಾರೆ. ಇನ್ನು ದಾನಿಯೇಲ ಪುಸ್ತಕ 7:10 ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಏನೆಂದರೆ ಇಲ್ಲಿ ಮತ್ತೊಂದು ತಂಡ ಬರ್ತಕ್ಕಂಥದ್ದಾಗಿದೆ. ಆತನ ಸನ್ನಿಧಾನದಿಂದ ಅಗ್ನಿ ಪ್ರವಾಹವು ಹೊರಟು ಬಂದಿತ್ತು. ಸಹಸ್ರ ಸಹಸ್ರವಾಗಿ ಆತನಿಗೆ ಸೇವೆ ಮಾಡಿದರು. ಲಕ್ಷೋಪಲಕ್ಷ ಆತನ ಮುಂದೆ ನಿಂತುಕೊಂಡರು. ಇವರು ಯಾರು? ಇವರು ದೇವದೂತರು. ಅಂದರೆ ಲಕ್ಷೋಪಲಕ್ಷ ಅಂತಂದರೆ ಎನ್ನಿಸಲು ಅಸಾಧ್ಯವಾದಂತಹ ದೇವದೂತರು ಬರ್ತಕ್ಕಂಥವರಾಗಿದ್ದಾರೆ. ತಂದೆ ಸಿಂಹಾಸನ ಮೇಲೆ ಕೂತಿದ್ದಾರೆ, ದೇವದೂತರು ಬರ್ತಕ್ಕಂಥವರಾಗಿದ್ದಾರೆ, ಮತ್ತೆ 24 ಹಿರಿಯರು ಸಹ ಕುಳಿತಿರ್ತಕ್ಕಂಥವರಾಗಿದ್ದಾರೆ, ಸತ್ಯವೇದ ತಿಳಿಸ್ತಕ್ಕಂಥವರಾಗಿದ್ದಾರೆ. ಇಂಥ ಒಂದು ಸಮಯದಲ್ಲಿ ನ್ಯಾಯ ಸಭೆಯವರು ಕೂತುಕೊಂಡರು, ಪುಸ್ತಕಗಳು ತೆರೆಯಲ್ಪಟ್ಟರು. ಇಲ್ಲಿ ತಂದೆ ಇದ್ದಾರೆ ನ್ಯಾಯಾಧೀಶನಾಗಿ, ಸಾಕ್ಷಿಗಾಗಿ ದೇವದೂತರಿದ್ದಾರೆ, 24 ಹಿರಿಯರಿದ್ದಾರೆ, ನಮ್ಮ ವಕೀಲ ಹೀಗೆ ಬರ್ತಕ್ಕಂಥವನಾಗಿದ್ದಾನೆ. ಅದೇ ದಾನಿಯೇಲ ಪುಸ್ತಕ 7:13 ವಚನ ತಿಳಿಸ್ತಕ್ಕಂಥದ್ದಾಗಿದೆ. ನಾನು ಕಂಡ ರಾತ್ರಿಯ ದರ್ಶನದಲ್ಲಿ ಇಗೋ ಮನುಷ್ಯಕುಮಾರನಂತಿರುವ ಒಬ್ಬನು ಆಕಾಶದ ಮೇಘಗಳ ಸಂಗಡ ಪೂರ್ವಿಕನ ಬಳಿಗೆ ಬಂದು ಸಮೀಪಿಸಿದನು. ಅವನು ತನ್ನ ಬಳಿಗೆ ಕರೆತಂದರು. ತಂದೆಯ ಬಳಿಗೆ ಯಾರು ಬರ್ತಕ್ಕಂಥವರಾಗಿದ್ದಾರೆ ಅಂತಂದ್ರೆ ಕ್ರಿಸ್ತನು ಬರ್ತಕ್ಕಂಥನಾಗಿದ್ದಾನೆ, ದೇವದೂತರು ಇದ್ದಾರೆ, ನ್ಯಾಯಾಧೀಶರಿದ್ದಾರೆ, ಕ್ರಿಸ್ತನು ನ್ಯಾಯ ವಿಚಾರಣೆಗೆ ಬರ್ತಕ್ಕಂಥನಾಗಿದ್ದಾನೆ ನಮ್ಮ ವಕೀಲನಾಗಿ. ಎಲ್ಲೇ ಎಂಬುದಾಗಿ ನಾವು ನೋಡಬೇಕಾದರೆ ಅದು ಮಹಾಪರಿಶುದ್ಧ ಸ್ಥಳದಲ್ಲಿ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರಬೇಕಾದರೆ ಸ್ನಾನಿಕನಾದ ಯೋಹಾನನು 1:29 ಈ ರೀತಿಯಾಗಿ ಹೇಳುವಂತವನಾಗಿದ್ದಾನೆ, ಇಗೋ ಯಜ್ಞಕ್ಕೆ ಕುಯ್ಯಲ್ಪಟ್ಟ ಕುರಿಮರಿ ಎಂಬುದಾಗಿ. ನಂತರ ಪರಲೋಕಕ್ಕೆ ಹೋಗಿ ತಂದೆಯ ಬಲಪಾಸದಲ್ಲಿ ಆ ಪರಿಶುದ್ಧ ಸ್ಥಳದಲ್ಲಿ ಕುಳಿತುಕೊಳ್ಳಬೇಕಾದರೆ ಪೌಲನು ಹಿಬ್ರಿಯದವರಿಗೆ ಬರೆದ ಪುಸ್ತಕ 8:1-2 ತಿಳಿಸ್ತಕ್ಕಂಥವನಾಗಿದ್ದಾನೆ. ನಂತರ ಈಗ ಪರಲೋಕದಲ್ಲಿ ದೇವರು ಮಹಾಯಾಜಕನಾಗಿ ತನ್ನ ಸೇವೆಯನ್ನು, ನ್ಯಾಯ ವಿಚಾರಣೆ ಸೇವೆಯನ್ನು ಆರಂಭಿಸ್ತಕ್ಕಂಥವನಾಗಿದ್ದಾನೆ ಅನ್ನುವುದನ್ನು ದೇವರು ಯಾರ ಮುಖಾಂತರ ತಿಳಿಯಪಡಿಸುತ್ತಿದ್ದಾರೆ ಗೊತ್ತ ಪ್ರಿಯ ಕೇಳುಗರೇ? 1844 ಅಕ್ಟೋಬರ್ 22 ಯೇಸು ಸ್ವಾಮಿ ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಹೋದಂತಹ ಈ ವಿಚಾರ, ನ್ಯಾಯ ವಿಚಾರಣೆ ಬಗ್ಗೆ ತಿಳಿಸಲು ಒಂದು ಸಭೆಯನ್ನು ಕರೆಯುವಂತವರಾಗಿದ್ದಾರೆ. ಆ ಸಭೆ 7ನೇ ಸಭೆ, ಅದು ಲೌಹೋದಿಕೀಯ ಸಭೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಲೌಹೋದಿಕೀಯ ಅಂದರೆ ಪೀಪಲ್ ಆಫ್ ಜಜ್ಮೆಂಟ್, ನ್ಯಾಯ ವಿಚಾರಣೆ ಕಾಲದಲ್ಲಿ ಜೀವಿಸುವಂತಹ ಜನರು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ನ್ಯಾಯ ವಿಚಾರಣೆ ಕಾಲದಲ್ಲಿ ಜೀವಿಸುವಂತಹ ಜನರು, ಈ ನ್ಯಾಯ ವಿಚಾರಣೆ ಸುದ್ದಿಯನ್ನ ಅನೇಕರಿಗೆ ತಿಳಿಸಲ್ಪಡ್ತಕ್ಕಂತಹ ಒಂದು ಸಭೆ, ಅದು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆ. ಈ ಸಭೆಯ ಮೂಲಕವಾಗಿ ಪರಲೋಕದ ದೇವದರ್ಶನ ಗುಡಾರದಲ್ಲಿ ಪರಿಶುದ್ಧ ಸ್ಥಳದಲ್ಲಿ ಹೇಗೆ ದೇವರು ನ್ಯಾಯ ವಿಚಾರಣೆಯನ್ನು ಆರಂಭಿಸಿದ್ದಾನೆ, ದೇವರು ಹೇಗೆ ಯೋಹಾನನ ಮುಖಾಂತರವಾಗಿ, ಹೇಗೆ ಪೌಲನ ಮುಖಾಂತರವಾಗಿ ಕರೆಯುವುದರ ಮೂಲಕವಾಗಿ ಪ್ರವಾದನೆಯನ್ನು ತಿಳಿಸಿದರು, ಯಜ್ಞಕ್ಕೆ ಕುಯ್ಯಲ್ಪಟ್ಟಂತ ಕುರಿಮರಿ ಎಂಬುದಾಗಿಯೂ ಪೌಲನ ಮುಖಾಂತರವಾಗಿ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ. ಕ್ರಿಸ್ತನು ತಂದೆಯ ಬಲಪಾಸದಲ್ಲಿ ಕುಳಿತು ನಮಗೋಸ್ಕರ ಮಧ್ಯಸ್ಥಿಕೆ ವಿಜ್ಞಾಪನೆಯನ್ನು ಮಾಡುವವನಾಗಿದ್ದಾನೆ ಎಂಬುದಾಗಿ ಪೌಲನು ತನ್ನ ಪುಸ್ತಕಗಳಲ್ಲಿ ಬರೀತಕ್ಕಂಥವನಾಗಿದ್ದಾನೆ. ಅದೇ ರೀತಿಯಾಗಿ ದಾನಿಯೇಲಿನ ಪ್ರವಾದನೆ ಗ್ರಂಥ 8:14 ಪ್ರಕಾರವಾಗಿ 7300 ಪ್ರವಾದನೆಯ ವಿಚಾರವಾಗಿ ದಿನಾಂಕದೊಂದಿಗೆ ವರ್ಷದೊಂದಿಗೆ ದೇವರು ಪರಲೋಕದ ಆ ಮಹಾಪರಿಶುದ್ಧ ಸ್ಥಳದಲ್ಲಿ ನ್ಯಾಯ ವಿಚಾರಣೆಯನ್ನು ಆರಂಭ ಮಾಡಿದ್ದಾನೆ. ಅದನ್ನ ಕ್ರಿಸ್ತ ಸಕ 1844 ಅಕ್ಟೋಬರ್ 22 ಎಂಬುದಾಗಿ ವಿಚಾರಣೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ದಾನಿಯೇಲಿನ ಪ್ರವಾದನೆ ಗ್ರಂಥದ ಮುಖಾಂತರವಾಗಿ ನಾವು ಅರಿತುಕೊಳ್ತಕ್ಕಂಥವರಾಗಿದ್ದೇವೆ. ನಾವು ಕಳೆದ ಸಂಚಿಕೆಯಲ್ಲೂ ಸಹ ಆ ಪ್ರವಾದನೆ ಹೇಗೆ ನೆರವೇರುತ್ತೆ ಎಂಬುದನ್ನು ನಾವು ನೋಡಿದೆವು. ಆದರೆ 1844 ದೇವರು ಮಹಾಪರಿಶುದ್ಧ ಸ್ಥಳದಲ್ಲಿ ನ್ಯಾಯ ವಿಚಾರಣೆಯನ್ನು ಆರಂಭಿಸಿದ್ದಾನೆ. ಹೆಚ್ಚು ಕಡಿಮೆ ಈ ಒಂದು ಕಾಲಘಟ್ಟಕ್ಕೆ 176 ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಯೇಸು ಸ್ವಾಮಿ ಮಹಾಪರಿಶುದ್ಧ ಸ್ಥಳಕ್ಕೆ ನಮ್ಮ ಮಧ್ಯಸ್ಥಿಕನಾಗಿ ಸೇವೆಯನ್ನು ಆರಂಭಿಸಿ ಇನ್ನು ಯಾಕೆ ಆ ನ್ಯಾಯ ವಿಚಾರಣೆ ಮುಗಿದಿಲ್ಲ? ಆ ಪರಿಶುದ್ಧ ಸ್ಥಳದಲ್ಲಿ ಅಂಗಳ ಮತ್ತೆ ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆ 3 ಸ್ಥಳದಲ್ಲಿ ಕೊನೆಯ ಸ್ಥಳ ಮಹಾಪರಿಶುದ್ಧ ಸ್ಥಳ. ಆ ಮಹಾಪರಿಶುದ್ಧ ಸ್ಥಳದ ಮುಂದೆ ಬೇರೆ ಸ್ಥಳವಿಲ್ಲ. ಯೇಸು ಸ್ವಾಮಿ ಆ ಒಂದು ಕಾರ್ಯವನ್ನು ಮುಗಿಸಿ ರಾಜಾದಿ ರಾಜನಾಗಿ ರಾಜವಸ್ತ್ರವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬರ್ತಕ್ಕಂಥನಾಗಿದ್ದಾನೆ. ಈಗ ನಮ್ಮ ಮಹಾಯಾಜಕನಾಗಿ ಯಾಜಕ ವಸ್ತ್ರವನ್ನು ಹಾಕಿಕೊಂಡು ಧೂಪವೇದಿಯಲ್ಲಿ ಧೂಪವನ್ನು ಹಾಕ್ತಕ್ಕಂಥನಾಗಿದ್ದಾನೆ. ಅಂದರೆ ಅದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದರೆ ನಮ್ಮ ವಿಜ್ಞಾಪನೆಗಳನ್ನು, ನಮ್ಮ ಪ್ರಾರ್ಥನೆಗಳನ್ನು ತಂದೆಯ ಬಳಿಯಲ್ಲಿ ನ್ಯಾಯ ವಿಚಾರಣೆಯಲ್ಲಿ ಒಪ್ಪಿಸ್ತಕ್ಕಂಥದ್ದನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಇನ್ನೂ ಸಹ ಆ ಕಾರ್ಯವನ್ನು ನಮಗೋಸ್ಕರ ಮಾಡುವುದರಿಂದರೆ ಆ ಕೃಪೆ ಕಾಲದಲ್ಲಿ ನಾವು ಜೀವಿಸ್ತಕ್ಕಂಥವರಾಗಿದ್ದೇವೆ. ಯಾಕೆ ಆ ನ್ಯಾಯ ವಿಚಾರಣೆ ಇನ್ನೂ ಮುಗಿದಿಲ್ಲ ಅಂದರೆ ನಾವು ಇನ್ನೂ ಸಹ ದೇವರ ಮಾತಿಗೆ ವಿಧೇಯರಾಗದೇ ಇದ್ದೇವೆ, ಆತನ ಆಜ್ಞೆಗಳಿಗೆ ವಿಧೇಯರಾಗದೆ ಜೀವಿಸ್ತಕ್ಕಂಥವರಾಗಿದ್ದೇವೆ. ಆ ನಿಮಿತ್ತವಾಗಿಯೇ ದೇವರು ನಮ್ಮಿಂದ ಆ ವಿಧೇಯತ್ವವನ್ನು ಎದುರು ನೋಡ್ತಕ್ಕಂಥನಾಗಿದ್ದಾನೆ. ಪ್ರತಿ ಸಾರಿಯೂ ಪಾಪ ಮಾಡಿ ಪಾಪ ಕ್ಷಮಾಪಣೆಯನ್ನು ತೆಗೆದುಕೊಳ್ಳುವಾಗ ನಾವು ಪರಿಪೂರ್ಣರಾಗಿ ವಿಧೇಯ ಆಗುತ್ತೇವೆ ಎಂಬುದಾಗಿ ಹೇಳಿ ನಾವು ಪಾಪ ಕ್ಷಮಾಪಣೆಯನ್ನು ತೆಗೆದುಕೊಳ್ತಕ್ಕಂಥವರಾಗಿದ್ದೇವೆ. ಆದರೆ ಮತ್ತೆ ಮತ್ತೆ ನಾವು ಮಾಡಿದಂಥ ಪಾಪವನ್ನು ಮತ್ತೆ ಮತ್ತೆ ಮಾಡುವುದರ ನಿಮಿತ್ತವಾಗಿ ದೇವರು ಇಂದಲ್ಲ ನಾಳೆ ನನ್ನ ಮಗನು ಮನತಿರುಗ್ತಕ್ಕಂಥವನಾಗಿದ್ದಾನೆ, ನಮಗೋಸ್ಕರ ಕಾಯ್ತಕ್ಕಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನ್ಯಾಯ ವಿಚಾರಣೆ ಆರಂಭವಾಗಿದೆ. ನ್ಯಾಯ ವಿಚಾರಣೆ ದಿನದಲ್ಲಿ ನಾವಿದ್ದೇವೆ. ಹೇಗೆ ಜೀವಿಸ್ತಕ್ಕಂಥವರಾಗಿದ್ದೇವೆ ನಾವು? ನಮ್ಮ ಒಂದು ಜೀವನದ ಚರಿತ್ರೆ ದೇವರ ಮುಂದೆ ಬರ್ತಕ್ಕಂಥದ್ದಾಗಿದೆ. ಅದು ಯಾವ ಸಮಯದಲ್ಲಿ ಬೇಕಾದರೂ ಆಗಬಹುದು, ಎರಡು ವಿಚಾರ ನಮಗೆ ಗೊತ್ತಿಲ್ಲ. ನಮ್ಮ ಮರಣ ಯಾವಾಗ ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ನಮಗೆ ನ್ಯಾಯ ವಿಚಾರಣೆ ಯಾವಾಗ ಮುಗಿತಕ್ಕಂಥದ್ದಾಗಿದೆ, ನನಗೆ ಕೃಪೆ ಕಾಲ ಯಾವಾಗ ಮುಗಿತಕ್ಕಂಥದ್ದಾಗಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಪಾಪ ಸಮಾಪನೆಯನ್ನ ಕ್ರಿಸ್ತನಲ್ಲಿ ಪಡೆದುಕೊಂಡು ನಮ್ಮ ಎಲ್ಲಾ ಪಾಪಗಳನ್ನ ಆತನಿಗೆ ಒಪ್ಪಿಸಿಕೊಟ್ಟು, ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ಎಲ್ಲವನ್ನು ಒಪ್ಪಿಸಿಕೊಟ್ಟು ಪರಲೋಕ ರಾಜ್ಯದಲ್ಲಿ ಆ ಜೀವ ಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರನ್ನು ಪಡೆದುಕೊಂಡು ಪರಲೋಕ ರಾಜ್ಯಕ್ಕೆ ನಾವು ಸಿದ್ಧರಾಗುವ ಹಾಗೆ ನೀವು ತೀರ್ಮಾನ ಮಾಡುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಹೌದು ಸ್ವಾಮಿ, ನೀನು ಮಹಾಪರಿಶುದ್ಧ ಸ್ಥಳದಲ್ಲಿ ನಮ್ಮ ಮಹಾಯಾಜಕನಾಗಿದ್ದೀಯಾ, ನಮಗೋಸ್ಕರ ವಿಜ್ಞಾಪಿಸುವಂಥ ದೇವರಾಗಿದ್ದೀಯಾ, ಅದನ್ನು ಅರ್ಥ ಮಾಡಿಕೊಳ್ಳಲು ನೀ ಸಹಾಯ ಮಾಡಿದಿಲ್ಲ ಸ್ತೋತ್ರ. ಈ ದಿನದಲ್ಲಿ ನಿನ್ನ ಮಕ್ಕಳು, ಹೌದು ನಮ್ಮ ಮಹಾಯಾಜಕನು ಆ ನ್ಯಾಯ ವಿಚಾರಣೆ ಮುಗಿತಕ್ಕಂಥದ್ದಾಗಿದೆ, ಆತನ ಈ ಲೋಕಕ್ಕೆ ಎರಡನೇ ಸಾರಿ ಬರ್ತಕ್ಕಂಥನಾಗಿದ್ದಾನೆ, ನನ್ನನ್ನು ನಾನು ಸಿದ್ಧ ಮಾಡಿಕೊಳ್ಳಬೇಕೆಂಬುದಾಗಿ ತೀರ್ಮಾನಿಸ್ತಕ್ಕಂಥ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ಆ ನಿಮಿತ್ತವಾಗಿ ಅವರು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗೆ ನೀನು ಅವರನ್ನು ಬದಲಾಯಿಸು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231ಗೆ ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.